ಅದ್ಯಶ್ಚಯತೋನ್ಮಯಾಚಿತರಪಶ್ಚಾತ್ತೇಷ್ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತಿ ಯಂಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತಬುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿದರ್ಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸ್ತಮಸ್ತಃ ಸಕಲಗುಣನಿಹಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಈಗ 9ನೇ ಅಧ್ಯಾಯ. ಶ್ರೀ ಶುಕ ಉವಾಚ ಆತ್ಮಮಯಾಮೃತೇ ರಾಜನ್ ಪರಸ್ಯಾನುಭವಾತ್ಮನಃ ನ ಘಟೇತಾರ್ಥ ಸಂಬಂಧ ಸ್ವಪ್ನೇ ದ್ರಷ್ಟುರಿವಾಂಜಸ ಬಹುರೂಪ ಇವಾಭಾತಿ ಮಾಯಯಾ ಬಹುರೂಪಯ ರಮಮಾಣೋ ಗುಣೇಶ್ವಸ್ಯಾಹ ಮಮಾಹಮಿತಿ ಮನ್ಯತೆ. ಇದಕ್ಕೆಲ್ಲ ಶುಕಾಚಾರ್ಯ ಕೂಡ ಉತ್ತರ. ಈಗ ಆತ್ಮಮಯಾಮೃತೇ ರಾಜನ್ ಪರಸ್ಯ ಅನುಭವಾತ್ಮನಃ ನ ಘಟೇತ ಅರ್ಥ ಸಂಬಂಧ. ಪರಮಾತ್ಮನಿಗೂ ಜಗತ್ತಿಗೆ ಲಿಂಕ್ ಎಲ್ಲಿಂದ ಬಂತು ಅಂದರೆ ಆತ್ಮಮಯಾಮೃತೆ ಅದಿಷ್ಟಪಡ್ತಾನೆ ಅಂತಷ್ಟೇ. ದೇವರಿಗೆ ಯಾರು ಬೈಂಡಿಂಗ್ ಯಾವುದಿಲ್ಲ ದೇವರಿಗೆ, ಗೊತ್ತಾಯ್ತು. ಒಂದು ಬೈಂಡಿಂಗ್ ಮಾಡಿದ್ದಾರೆ, ಇಷ್ಟು ಕೊಡದೆ ಹೋದರೆ ನಿಮಗೆ ಆನ್ಸರಬಲ್ ಅಂತೇಳಿ. ದೇವರಿಗೆ ಅದೆಲ್ಲ ಇಲ್ಲ, ಸೃಷ್ಟಿನೇ ಮಾಡಲಿಲ್ಲ ದೇವರು. ಯಾರು ಬಂದು ಯಾಕೆ ಮಾಡಲಿಲ್ಲ ಅಂತ ಕೇಳಾಗಿಲ್ಲ, ಎಲ್ಲರೂ ಕೊಂದು ಹಾಕ್ಬಿಟ್ಟ, ಮುಗಿಸ್ಬಿಟ್ಟ. ಕೇಳಾಗಿಲ್ಲ ಯಾರು ಕೂಡ, ದೇವರ ಇಚ್ಛೆ ಇದು ಅರ್ಥ ಮಾಡಿಕೊಂಡ್ರೆ. ಹೇಳೋರು ಕೇಳೋರು ಯಾರು ಇಲ್ದಿರೋದು ಯಾರು ಅಂದರೆ ದೇವರೊಬ್ಬನೇ, ಗೊತ್ತಾಯ್ತು. ಬಿಡ್ದವ್ರು ಆಗಿದ್ರೆ ಅದು ತಪ್ಪು ಅಂತ ಅರ್ಥ. ಸ್ವತಂತ್ರನಾದ್ರಿಂದ ಅವನಿಗೆ ಹಾಕಿದೆ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಚತುರ್ಮುಖಶ್ಚ ಭಗವದ್ ಅನುಗ್ರಹೇಣ ತಲ್ಲೋಕ ದರ್ಶನಂ. ಇಲ್ಲಿ ಏನೇನು ಹೇಳ್ತಾರೆ ಅಧ್ಯಾಯದಲ್ಲಿ ಅಂದರೆ, ಚತುರ್ಮುಖಶ್ಚ ಭಗವದ್ ಅನುಗ್ರಹೇಣ ತಲ್ಲೋಕ ದರ್ಶನಂ. ಚತುರ್ಮುಖ ಬ್ರಹ್ಮದೇವರಿಗೆ ಭಗವದ್ ಅನುಗ್ರಹದಿಂದ ವೈಕುಂಠ ಲೋಕದ ದರ್ಶನವಾಗೋದನ್ನು ಹೇಳ್ತಾರೆ. ತೇನ ವಿನಾಭೂತಂ ತತ್ ಸ್ವರೂಪ ದರ್ಶನಂ, ಜೊತೆಗೆ ಭಗವಂತನ ಸ್ವರೂಪ ದರ್ಶನ. ವೈಕುಂಠ ದರ್ಶನ, ವೈಕುಂಠನ ಭಗವಂತ ದರ್ಶನ. ಪ್ರಕೃತಿ ಜೀವಯೋ ತದಧೀನತ್ವ, ಪ್ರಕೃತಿ ಮತ್ತು ಜೀವರೆಲ್ಲ ದೇವರ ಅಧೀನ. ಇದನ್ನ ಇತ್ಯಾದಿ ಮಹಾತ್ಯ ವರ್ಣನೇನ, ಇತ್ಯಾದಿ ಮಹಾತ್ಮೆ ಎಲ್ಲಿ ವರ್ಣನೆ ಮಾಡ್ತಿದ್ದಾರೆ ಈ ಅಧ್ಯಾಯದೊಳಗೆ. ಹರೇ ಹೇ ಹೃದಯ ದ್ರವೀಭಾವ ಹೇತುರು ಭಕ್ತಿರೇವ ಇತ್ಯತಃ ಸಾ ಹರೌ. ಆದ್ದರಿಂದ ಹರೇ ಹೇ ಹೃದಯ ದ್ರವೀಭಾವ ಹೇತು ಭಕ್ತಿರೇವ, ಇಂಥ ದೇವರ ಮನಸ್ಸನ್ನು ನಾವು ಎಡೆ ಸೆಡಬೇಕಾದ್ರೆ ಒಂದೇ ಒಂದು ಮಾರ್ಗ ಭಕ್ತಿ ಅಷ್ಟೇ. ಇನ್ನೇನು ಮಾಡಿದ್ರೆ ದೇವರು ಏನಾಗಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕೈ ಸಿಗೋದಿಲ್ಲ, ಭಕ್ತಿ ಮಾತ್ರ ಸಿಗ್ತಾರೆ. ಹರೇ ಹೇ ಹೃದಯ ದ್ರವೀಭಾವ ಅಂದ್ರುವಂತೆ, ಅನುಗ್ರಹ ಅಂದ್ರುವಂತೆ. ಅಯ್ಯೋ ಪಾಪ ಅಂತ ದೇವ್ರು ನಮ್ಮ ಬಗ್ಗೆ ಅನಿಸ್ಬೇಕು ದೇವರಿಗೆ. ಅಯ್ಯೋ ಪಾಪ ಅಂತ ಅನಿಸ್ಬೇಕಾದ್ರೆ ಏನು ಮಾಡಬೇಕಾಗ, ಭಕ್ತಿ ಮಾಡೋದೊಂದೇ ಸಾಧನೆ, ಇನ್ನೇನು ಸಾಧನೆ ಮಾಡೋಕ್ಕೂ ಆಗೋದಿಲ್ಲ. ಸಹರವು ಕರ್ತವ್ಯ ಇತಿ, ಆ ಭಕ್ತಿಯನ್ನು ದೇವರಲ್ಲಿ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಈ ಅಧ್ಯಾಯದಲ್ಲಿ ಅಸ್ಮಿನ್ ಅಧ್ಯಾಯ ಪ್ರತಿಪಾದ್ಯ ಅಧ್ಯಾಯದ ಇಷ್ಟು ವಿಷಯ ಹೇಳ್ತಾ ಇದ್ದಾರೆ. ತತ್ರ ಆದೌ ಯದಧಾತು ಮತಂ ಇತ್ಯಶ್ಚ ಉತ್ತರಂ ವಕ್ತಿ. ಯದಧಾತು ಮತ ಇದೆಲ್ಲ ಯಾವುದು, ಇದೆಲ್ಲ ಸೃಷ್ಟಿ ಹೇಗಾಯಿತು ಅಂತ ಕೇಳಕ್ಕೆ ಹೊರಟಿದ್ರಲ್ಲ, ಉತ್ತರ ಕೊಡಕ್ಕೆ ಹೊರಡ್ತಾ ಇದ್ದಾರೆ. ಆತ್ಮಮಯಾಮಿತಿ ಪರಸ್ಯ ಧಾತು ಶಬ್ದವಾಚ್ಯೋ ಅರ್ಥೇಭ್ಯ ಪ್ರಕೃತ್ಯಾದಿಭ್ಯೋ ವ್ಯತಿರಿಕ್ತಸ್ಯ ಅನುಭವಾತ್ಮನಃ ಜ್ಞಾನಾತ್ಮನಃ ಅತಏವ ಸ್ವತೋ ಶರೀರಸ್ಯ ಜೀವಸ್ಯ ಆತ್ಮಮಯಾಂ ಹರೇ ಇಚ್ಛಾಂ ತಥಾ ತತಧೀನಾಂ ಸತ್ವಾದಿ ಗುಣರೂಪಾಂ ಪ್ರಕೃತಿಂಚ ಋತೆ ವಿನಾ ಅರ್ಥ ಸಂಬಂಧೋ ದೇಹಾದಿ ಸಂಬಂಧೋ ನ ಘಟೇತ. ದೇವರು ಅವತಾರಗಳನ್ನು ತಗೊಳ್ಳೋದಕ್ಕೆ ಏನು ಕಾರಣ ಅಂದರೆ ಅವನಿಚ್ಛೆ ಒಂದೇ, ಸಂಭವಾಮಿ ಆತ್ಮಮಯಯ. ಇನ್ನನ್ನು ಜೀವರಿಗೆಲ್ಲ ಹುಟ್ಟು ಬರೋದಕ್ಕೆ ಏನು ಕಾರಣ ಅಂದರೆ ಮತ್ತೆ ದೇವರಿಚ್ಛೆನೇ. ದೇವರಿಚ್ಛೆ ಕೂಡ ದೇವರಿಚ್ಛೆ ಏನು ಮಾಡ್ತಾನೆ ಪರಮಾತ್ಮ, ಪ್ರಕೃತಿಯ ಮೂಲಕ ಬಂಧನ ಮಾಡಿಸ್ತಾನೆ. ದೇವರಿಗೆ ಬಂಧನದ ಹೆಸರಿಲ್ಲ, ಅದು ಇಷ್ಟಪಡೋದೊಂದೇ ಕಾರಣ. ಆದರೆ ಉಳಿದಿದ್ದೆಲ್ಲ ದೇವರಿಷ್ಟ ಪ್ಲಸ್ ಕಟ್ಟಿನಾಗ್ತೀಗ ಪ್ರಕೃತಿಯ ಬಂಧನ. ಹಗ್ಗದಿಂದ ಕಟ್ಟಿದ್ರು ಕೂಡ ಹಗ್ಗ ತಾನೇ ಕಟ್ಟೋದಿಲ್ಲ, ಏನು ಮಾಡಬೇಕು ಅದಕ್ಕೆ, ಕಟ್ಟೋನಿರಬೇಕು. ಪ್ರಕೃತಿ ಅಂದರೆ ಹಗ್ಗ ಇದ್ದ ಹಾಗೆ, ಅದನ್ನು ಕಟ್ಟೋನೆ ಯಾರೀಗ, ದೇವರು. ಅದಕ್ಕೇನೆ ಹೇಳಬೇಕಾದ್ರೆ ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ. ಪ್ರಕೃತಿಯ ಬಂಧ ಅಂತ ಕರೆದ್ರು ಕೂಡ ಆ ಬಂಧಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ದೇವರೇನೆ. ಅದಕ್ಕೆ ಬಂಧಕ ಯಾರು, ದೇವರೇ. ಸುಮೋಚಕ ಯಾರು ಅಂದರೆ ದೇವರೇನೆ. ದೇವರಿಗೂ ಹಾಗೇನೆ, ದೇವರಿಗೂ ಬಂಧ ಬೈ ನ್ಯಾಚುರಲಿ ಬಂಧ ಇಲ್ಲ, ಅನಾಕಾಲ ಬಂದುಬಿಟ್ಟಿದೆ. ಕಾರಣ ಏನಂತ, ಪ್ರಕೃತಿಯಿಂದ, ಪ್ರಕೃತಿಯಿಂದ ಮಾಡಿರೋ ದೇವರು. ಯಥಾ ಸ್ವಪ್ನೆ ಕರಿತುರಗಾದಿ ಪದಾರ್ಥಾನ ದ್ರಷ್ಟು ಜೀವಸ್ಯ ಭಗವದಿಚ್ಛಾ ನಿಯತೈ ವಾಸನೋದ್ಬೋಧಕೈ ರಜಸ್ತಮೋ ಭಾವೈ ಋತೆ ಸ್ವಪ್ನ ಪದಾರ್ಥಂ ಸಂಬಂಧ ಕರಿತುರಗಾದಿ ದರ್ಶನ ಯುಜ್ಯತೆ. ಒಬ್ಬ ವ್ಯಕ್ತಿ ಇದ್ದಾನೆ, ಕನಸು ಕಾಣ್ತಾನೆ. ಈಗ ಒಂದು ಕನಸು ಕಾಣಬೇಕಾದ್ರೆ ಏನಾಗಿರ್ಬೇಕೀಗ, ಆನೆ ಕುದುರೆ ಏನೇನೋ ಕನಸಲ್ಲಿ ಕಾಣಿಸ್ತು. ಅದೇ ತಿರುಕನ ಕನಸು ಇದೆಯಲ್ಲ, ತಿರುಕನೊಬ್ಬ ನೂರ್ವ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡೇನೆ ಅಂತೇನೆ ಕನಕದಾಸ. ಒಳ್ಳೆ ಪದ್ಯ ಅದು, ಆ ದೃಷ್ಟಾಂತ. ಯಥಾ ಸ್ವಪ್ನ ಕರಿ ತುರಗಾದಿ ಪದಾರ್ಥಾನ, ಕರಿ ಆನೆ ತುರಗ ಕುದುರೆ ಮೊದಲಾದ ಪದಾರ್ಥಗಳೆಲ್ಲ ಜೀವನಿಗೆ ಕಾಣಿಸ್ತಾ ಇದೆ. ಅಲ್ಲಿ ಕನಸು ಕಾಣಬೇಕಾದ್ರೂ ಕೂಡ ಒಳ್ಳೆ ಸ್ವಾರಸ್ಯವಾದ ಉತ್ತರ ಕೊಡ್ತಾರೆ. ಈ ಸಂಸಾರಕ್ಕೆ ಬರಲಿಕ್ಕೆ ದೇವರಿಚ್ಛೆ ಕಾರಣನೋ, ಕನಸು ಬೀಳೋಕ್ಕೂ ದೇವರಿಚ್ಛೆ ಕಾರಣ. ನಾವು ಅಂದ್ಕೊಂಡು ಕನಸೆಲ್ಲ ಬಿಡೋದಿಲ್ಲ. ಯಾಕೆ ಕನಸು ಬಿಡುತ್ತೆ? ಏನನ್ನೋ ಬಿಡುತ್ತೆ, ದೇವರಿಚ್ಛೆ ತಕ್ಕಂತ ಕನಸು ಬಿಡುತ್ತೆ. ಇದು ಅರ್ಥ ಮಾಡ್ಕೊಂಡ್ರೆ ಕನಸು ನಮ್ಮ ಅಧೀನದಲ್ಲಿ ಹೇಗಿಲ್ವೋ ನಿತ್ಯ ಜೀವನ ಕೂಡ ನಮ್ಮ ಕೈಯಲ್ಲಿಲ್ಲ ಅನ್ನೋದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತೇಳಿ ಬ್ರಹ್ಮಸೂತ್ರಗಳು ಹೇಳಿದ್ದಾರೆ. ಅದೃಷ್ಟಾಂತ ಅಷ್ಟು ಭಗವದಿಚ್ಛಾನಿಯತೈಹಿ ವಾಸನೋದ್ಬೋಧಕೈಹಿ. ಅಂದರೆ ದೇವರು ಯಾವುದೋ ತೋರಿಸೋದಿಲ್ಲಿ, ಮತ್ತೆ ಅನಾದಿ ವಾಸನ ಡಂಪ್ ಆಗಿರುತ್ತೆ, ಅದರಲ್ಲಿ ಯಾವುದೋ ತೆಗೆದು ತೋರಿಸ್ತಾನೆ ದೇವರು. ಅದಷ್ಟಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ, ದೇವರು ತೋರಿಸಿದ್ರೆ ಮಾತ್ರ ಕಾಣೋದು. ರಜಸ್ತಮೋಭಾವೈಹಿ ಋತೆ ಸ್ವಪ್ನ ಪದಾರ್ಥ ಸಂಬಂಧ ಕರಿತುರಗಾದಿ ದರ್ಶನಂ ನ ಯುಜ್ಯತೆ. ಈ ಒಬ್ಬ ದೃಷ್ಟವಾದ ಜೀವನಿಗೆ ಕನಸಿನಲ್ಲಿ ಕರಿತುರಗಾದಿ ದರ್ಶನ ಅನ್ನೋದು ಭಗವದಿಚ್ಛಾನೀತವಾದಂತಹ ಕಾರ್ಯದಿಂದ ಮಾತ್ರ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದೇ ರೀತಿನೇ ತಸ್ಮಾತ್ ಅದೇಹಸ್ಯ ಜೀವಸ್ಯ ಜೀವ ದೇವ ಸಂಸಾರಕ್ಕೆ ಬರೋದು ಜೀವ ಹಾಗೇನೆ. ದೇಹ ಸಂಬಂಧಿ ಭಗವದಿಚ್ಛಾ ಪ್ರಥಮ, ಮೊದಲನೇ ಕಾರಣ ಏನು ಅಂದರೆ ಭಗವದಿಚ್ಛಾ. ಎರಡನೇದು ದ್ವಿತೀಯ ಸ್ವಗುಣೈಹಿ ಸಹ ಅನಂತ ಜೀವರಿದ್ದಾರಲ್ಲ, ಸೃಷ್ಟಿ ಯಾಕೆ ಮಾಡ್ತಾನೆ ಪರಮಾತ್ಮ? ಮುಷ್ಟಿ ತಗೋತಾನಂತೆ, ಮುಷ್ಟಿ ತಗೊಂಡು ಇಟ್ಬಿಡ್ತಾನಂತೆ ಅಷ್ಟ. ಏನಾಗುತ್ತೆ ಅದು, ದೇವರು ಮುಷ್ಟಿ ಹೇಗೆ ತಗೋತಾನೆ ಅಂತ ಕೇಳಿದರೆ ಗೊತ್ತಾಯ್ತಿಲ್ಲ. ಆ ಮೂರು ವಿಧ ಜೀವರು ಬಂದಿರಬೇಕು, ಅದರಲ್ಲಿ ಪ್ರಪೋರ್ಷನ್ ಹೇಗಿರಬೇಕು, ರುಜುಗಳಿಂದ ಎಲ್ಲರೂ ಒಂದು ಬ್ಯಾಚ್ ಬ್ಯಾಚ್ ಇರಬೇಕು. ಒಂದು ಗೌರ್ಮೆಂಟ್ ಒಂದು ಆಫೀಸ್ ಓಪನ್ ಮಾಡಿ ಹೇಗೆ ಓಪನ್ ಮಾಡ್ತಾರೆ, ಎಲ್ಲ ಬರೀ ಕ್ಲರ್ಕ್ ಪೋಸ್ಟ್ ಇರುತ್ತೆ, ಅದರಲ್ಲಿ ಬರೀ ಅಟೆಂಡ್ ಪೋಸ್ಟ್ ಇರುತ್ತಾ, ಆಫೀಸ್ ಪ್ಯಾಟರ್ನ್ ಅಂತ ಇರ್ತದೆ, ಸೃಷ್ಟಿ ಪ್ಯಾಟರ್ನ್. ಅದಿಷ್ಟು ಮುಷ್ಟಿಯಾಗಿ ತೊಗೊಂಡ್ಬಿಡ್ತಾನೆ ದೇವರು. ಇಷ್ಟು ಇಷ್ಟು ಜಗತ್ಪತ್ ದೇವ್ರ ಮುಷ್ಟಿಗೆ ಇಷ್ಟು ಜನ ಬರ್ತಾರೆ. ಇದು ಯಾರ ವೇದ ವಿಭಾಗ ಮಾಡಿದ್ರೆ ವೇದ ವ್ಯಾಸರ ಹಾಗೆ, ಮತ್ತೆ ಸುಮ್ಮನೆ ತೆಗೆದಿಟ್ಟರೆ ವೇದ ವಿಭಾಗ ಅಲ್ಲ, ಪುಸ್ತಕ ವಿಭಾಗ ಎಲ್ಲ ಹಾಡಿ ಹಾಡಿ ತೆಗೆದಿಟ್ಬಿಟ್ಟ, ಇದು ಪುಸ್ತಕ ವಿಭಾಗ ಅಲ್ಲ. ಇದು ಗ್ರಂಥಾಲಯ ಸಬ್ಜೆಕ್ಟ್ ಸಬ್ಜೆಕ್ಟ್ ಕ್ಲಾಸಿಫಿಕೇಶನ್ ಆಗಿರಬೇಕು. ದೇವರು ಏನು ವೇದಗಳನ್ನು ಹಾಗೆ ವಿಭಾಗ ಮಾಡಿದ್ರು ವೇದ ವ್ಯಾಸ ದೇವರು. ಅದೇ ರೀತಿ ದೇವ್ರನ್ನ ಏನು ಮಾಡ್ತಾರೆ ಈಗ, ಎಲ್ಲ ವೆರೈಟಿ ಜೀವರನ್ನು ಅಥವಾ ಒನ್ ಇಷ್ಟು ಟೂ ಇಷ್ಟು ಫೋರ್ ಬಂದಿರಬೇಕು. ಅದೆಲ್ಲ ವೆರೈಟಿ ಸಾಧ್ಯ ಸಾತ್ವಿಕರೆಲ್ಲ ಇರಬೇಕು, ರಾಜರಿರಬೇಕು, ಎಲ್ಲ ಪದ ಫಿಲಪ್ ಆಗಿರಬೇಕು. ಆ ಥರ ತೊಗೊಂಡು ದೇವ್ರು ಸೃಷ್ಟಿ ತಂದುಬಿಡ್ತಾರೆ. ಇದೊಂದು ಮ್ಯಾಜಿಕ್. ಮತ್ತೆ ಸೃಷ್ಟಿ ಕೆಲಸ ಭಾಳ ಕೊಟ್ಟರು ಬಿಡ್ದವ್ರಿಗೆ ಏನಾಗುತ್ತೆ ಈಗ, ಬರೀ ಅನ್ನ ಮಾಡಿಟ್ಬಿಟ್ಟು ಅಡುಗೆನ, ಅದು ಅಡುಗೆ ಅಂತ ಹೇಳಿದ ತಕ್ಷಣ ಅವನಿಗೆ ಒಂದು ಪ್ಯಾಟ್ರಿ ಅನ್ನ ಅಥವಾ ಎಲ್ಲ ಒಂದು ಫುಲ್ ಪ್ಲೇಟ್ ಅಡುಗೆ ಆಗಬೇಕು, ಅದು ಎಲ್ಲ ಆಗಿರಬೇಕು. ದೊಡ್ಡದ ಒಂದು 20 ಪಾತ್ರೆ ಅನ್ನ ಮಾಡಿಟ್ಟೋಗ್ಬಿಟ್ಟ ರೆಡಿ ಅಂತೇಳಿ. ಬರೀ ಅಡುಗೆ ಮಾಡೋಕೆ ಬರ್ತಾರೆ, ಬುದ್ಧಿ ಇಲ್ಲ ಅಂತ ಬರೀ ಸಾರು ಮಾಡಿಬಿಟ್ಟ, ಬರೀ ಚಟ್ನಿ ಮಾಡಿದೆ, ಎಂತ ಮಾಡಿ ಏನು ಮಾಡ್ತೀರಿ ಅಡುಗೆಗೆ ಒಂದು ಹೇಗೆ ನಿಯಮ ಇದೆ. ದೇವ್ರ ಸೃಷ್ಟಿ ಅಂದ್ರೆ ಹಾಗಿದೆ, ಅಡುಗೆ ಕೂಡ ಸೃಷ್ಟಿ ತಾನೆ, ಅಡುಗೆ ಸೃಷ್ಟಿನೇ. ಸೃಷ್ಟಿ ಮಾಡೋದು ಹೇಗೆ, ಎಕ್ಸ್ಪರ್ಟೈಸ್ ಇದ್ದರೆ ಮಾತ್ರ ಸಾಧ್ಯನೋ, ದೇವರು ಸೃಷ್ಟಿ ಎಂಬುದು ಹಾಗಿದೆ. ಎಷ್ಟು ಜನ ಕಡೆಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ ಹಾಗೆ, ಇಡೀ ಜಗತ್ತಿನ ಸೃಷ್ಟಿ ಬೇರೆ, ಇಂಡಿವಿಜುವಲ್ ಸೃಷ್ಟಿಗಳು ಬೇರೆ. ಅದೆಲ್ಲ ತಿಳಿಸ್ಲಿಕ್ಕೆ ದೇವರ ಇಚ್ಛೆ ಒಂದು ಎಷ್ಟು ಪ್ರಧಾನ. ತಸ್ಮಾದ ಅದೇಹಸ್ಯ ಜೀವಸ್ಯ ದೇಹ ಸಂಬಂಧೆ ಭಗವದಿಚ್ಛಾ ಪ್ರಥಮ, ದ್ವಿತೀಯ ಸ್ವಗುಣೈ ಸಹ ಪ್ರಕೃತಿ ರೀತಿ ಉತ್ತರ. ಎರಡನೇದು ಪ್ರಕೃತಿ, ಪ್ರಕೃತಿ ಗುಣಗಳ ಸಮೇತ ಪ್ರಕೃತಿ. ಅಂಜಸಾಹಿತ್ಯನೇನ ದೇವರು ಸೃಷ್ಟಿ ಹೇಗೆ ಮಾಡ್ತಾನೆ ಅಂದರೆ, ಫಸ್ಟ್ ಕ್ಲಾಸ್ ಸೃಷ್ಟಿ ಮಾಡ್ತಾನೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕಿ ಸ್ವರೂಪತಃ ಅಪ್ರಾಕೃತ ಶರೀರ ಜೀವ. ಅವನಿಗೆ ದೇಹ ಬರಲಿಕ್ಕೇನು ಕಾರಣ? ಈಶ್ವರೇಚ್ಛಾ ಪ್ರಾಥಮಿಕಿ, ಈಶ್ವರನ ಇಚ್ಛೆ ಅನ್ನೋದು ಫಸ್ಟ್ ಕಾಸ್. ಅದು ತಾಮಿನ ನಹಿ ಕಿಂಚನ, ಅದನ್ನು ತೆಗೆದಾಕ್ಬಿಟ್ಟು ಎಲ್ಲ ಬಿದ್ದೋದಾಗಲಿ, ಎಷ್ಟೇ ಬೇರೆ ಕಾರಣ ಇದ್ರು ಕೂಡ 8th ಫ್ಲೋರಿಗೆ 7th ಫ್ಲೋರ್ ಇರಬೇಕು ನಿಜ, ಫಸ್ಟ್ ಫ್ಲೋರ್ ಕಾಮನ್ ಇರಬೇಕು. ಮತ್ತೆ ಗೊತ್ತಾಯ್ ಫಸ್ಟ್ ಫ್ಲೋರ್ ಅಂಬೋದು ಎಲ್ಲದಕ್ಕೂ ಕಾಮನ್, ಅದು ಫೌಂಡೇಶನ್ ಎಲ್ಲದಕ್ಕೂ ಕಾಮನ್. ಅದೇ ರೀತಿನೇ ಯಾವುದೇ ಹಂತದಲ್ಲೂ ಕೂಡ ಪ್ರಥಮ ಕಾರಣ ಅಂದರೆ ದೇವರೇ. ದೈವಂಚೈ ಮಾತ್ರ ಪಂಚಮಂ ಇದೆಯಲ್ಲ, ಮರಿಬಾರ್ದು. ಅಲ್ಲಿ ಪಂಚಮಂ ಅಂದರೆ ಅರ್ಥ ಮಾಡಲು ಪಂಚಮಂ, ಆ್ಯಕ್ಚುಲಿ ಏನದು ಪ್ರಥಮಂ. ದೇವರ ಮಹಿಮೆ ಎಂಬುದು ಪ್ರಥಮ ಯಾವಾಗಲೂ ಕೂಡ. ಇದು ಅಂಜ ಸಾಹಿತ್ಯನೇನ, ಅದು ಯಾತಕ್ಕೆ ಪಂಚಮ ಮಾಡಿ, ಈ ಕಡೆಯಿಂದ ಹೋದ ಪಂಚಮ, ಆ ಕಡೆಯಿಂದ ಹೋದ ಪ್ರಥಮ, ನಾವು ಯಾವ ಕಡೆಯಿಂದ ಆರೋಹಣ ತಾರತಮ್ಯ ಅವರೋಹಣ ತಾರತಮ್ಯ ಇದ್ದಾಗೆ ದೇವರು ಪಂಚಮ ಅಂತ ಹೇಳಿದ್ರೆ ಲಾಸ್ಟ್ ಅಂತ ಅರ್ಥ ಅಲ್ಲ. ಈ ಕಡೆಯಿಂದ ತಗೊಂಡಾಗ ಲಾಸ್ಟ್ ಅಂತ, ಆ ಕಡೆಯಿಂದ ಅಂದರೆ ಫಸ್ಟ್ ಅಂತ. ಅಂಜಸಾಹಿತ್ಯನೇ ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಯದ್ವಾ ಅಂಜಸಾಹಿತಮೇವ ತತ್ವ. ಇನ್ನೊಂದು ಅರ್ಥ ತತ್ವ ಅಂದ್ರೆ ಇದೇನೆ, ಬುಡದವ್ರು ಹೇಳೋ ತತ್ವ ತತ್ವ ಅಲ್ಲ. ಸ್ವಪ್ನಸ್ಯ ಅರ್ಥಕ್ರಿಯಾಕಾರಿತ್ವೇನ ಸತ್ಯತ್ವಾತ್ ಅಸತ್ಯಸ್ಯ ತತಯೋಗ. ಸ್ವಪ್ನ ಅಂಬೋದೇನದು ಸತ್ಯ, ಯಾತಕ್ಕೆ ಅರ್ಥಕ್ರಿಯಾಕಾರಿ. ಅದು ಅರ್ಥಕ್ರಿಯಾಕಾರಿ ಅಂದ್ರೇನು, ಒಂದು ವಸ್ತುವಿನಿಂದ ಏನು ಕೆಲಸ ಆಗಬೇಕು ಆ ಕೆಲಸ ಆದರೆ ಅರ್ಥಕ್ರಿಯಾಕಾರಿ ಅಂತ ಅರ್ಥ. ಈ ಶುಕ್ತಿ ಇದೆ, ಶುಕ್ತಿ ಅವರು ರಚಿತ ಕಂಡ ಬೆಳ್ಳಿ ಅಂತ ಓಡಿಬಿಟ್ಟ, ಆಮೇಲೆ ಬೆಳ್ಳಿ ಅಲ್ಲ ಅಂತ ಗೊತ್ತಾಯಿತು. ಅಂದ್ರೆ ಅರ್ಥ ಏನು ಅಂದರೆ ಬೆಳ್ಳಿಯಿಂದ ಆಗೋ ಕೆಲಸ ಅದರಿಂದ ಆಗೋದಿಲ್ಲ ಅಂತ ಅರ್ಥ. ಗೊತ್ತಾಯ್ತ, ಕಪ್ಪೆ ಚಿಪ್ಪಿಂದಲೇ ಬೆಳ್ಳಿ ಪಾತ್ರೆ ಬರೋದಾಗಿದ್ರೆ ಕಪ್ಪೆ ಚಿಪ್ಪಿಂದ ಸಾಕಾಗ್ತಿತ್ತು. ಸೊ ಅರ್ಥಕ್ರಿಯಾಕಾರಿ ಅಂದ್ರೇನು, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಬೇಕಾದ್ರೆ ಕನ್ಸರ್ನ್ ವಸ್ತುನೇ ಅಲ್ಲಿರಬೇಕು, ಇಲ್ಲದ ಹೋದ್ರೆ ಬರಲಿಕ್ಕಾಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಇವತ್ತು ಹಗ್ಗ ತೊಡೆದ ಹಾವು ಅಂತ ತಿಳ್ಕೊಂಡ. ಆದರೆ ಹೀಗೆಲ್ಲ ಇರೋದು ಹಾವು ಹಗ್ಗ ಕಾಮನ್ ಆದರೂ ಕೂಡ ಈ ಕಚ್ಚೋದು ಹಗ್ಗಕ್ಕೆ ಸಾಧ್ಯ ಇಲ್ಲ. ಆ ಅರ್ಥಕ್ರಿಯಾಕಾರಿತ್ವ ಇರೋದು ಯಾವುದಕ್ಕೆ? ಹಾವಿಗೆ ಮಾತ್ರ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಸ್ವಪ್ನ ಅರ್ಥಕ್ರಿಯಾಕಾರಿತ್ವ ಇದೆ. ಈಗ ಏನದು, ಹುಲಿ ಬಂದು ಮೈ ಮೇಲೆ ಬಿದ್ದಾಗಾಯ್ತು, ನಡುತ್ತಿದೆ, ಅವ್ನು ಎದ್ದ ಮೇಲೆ ನಡುತ್ತಾ ಕೂತಿದ್ದಾನೆ. ಅವನಿಗೆ ಏನಾಗಿದೆ, ಎಫೆಕ್ಟ್ ಏನಾಗಿದೆ, ಕಂಟಿನ್ಯೂ ಆಗ್ತಾ ಇದೆ. ಮತ್ತೆ ನೆನೆಸ್ಕೊಂಡ್ರೆ ಮತ್ತೆ ಭಯ ಆಗುತ್ತೆ, ನೆನೆಸ್ಕೊಂಡ ತಕ್ಷಣ ಮತ್ತೆ ಭಯ ಆಗುತ್ತೆ ಅವನಿಗೆ. ಅಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಕ್ರಿಯೇಟ್ ಆಗಿರೋದ್ರಿಂದ ಅರ್ಥಕ್ರಿಯಾಕಾರಿ. ಸ್ವಪ್ನಸ್ಯ ಅರ್ಥಕ್ರಿಯಾಕಾರಿತ್ವೇನ ಸತ್ಯ. ಇವನ್ನ ವಿಜಯದಾಸರಂಥವರಿಗೆ ಕನಸಲ್ಲಿ ತಂಬೂರಿ ಕೊಟ್ಟರೆ ಎದ್ಮೇಲೆ ತಂಬೂರಿ ಇರ್ತದೆ, ಅರ್ಥ ಆಯ್ತಾ? ಎಷ್ಟೋ ಜನ ಕನಸಲ್ಲಿ ಮಂತ್ರ ಹೇಳಿ ಕೊಟ್ಟಿರ್ತಾರೆ, ತೆಗೆದ ಮೇಲೆ ಮಂತ್ರ ಹೇಳ್ತಿರ್ತದೆ ಕೈಯೊಳಗೆ, ಬರೀ ರೇಖೆಸ್ ಅದು, ಬಟ್ ಇರೋದು ನಿಜ. ಅಂದರೆ ಏನರ್ಥ, ಅರ್ಥಕ್ರಿಯಾಕಾರಿ ಅಂತ ಅರ್ಥ. ಕೊಟ್ಟಾಗಾದ್ರೂ ಸಾಕಷ್ಟು ಪುಣ್ಯನೇ ಇಲ್ಲ ಅಂತಲ್ಲ, ಬಟ್ ಆ್ಯಕ್ಚುಲಿ ಇದ್ದಾಗಂತೂ ಇನ್ನೂ ಜಾಸ್ತಿ ಆಯಿತು. ಅದು ಸ್ವಪ್ನದಂಥ ಸಪ್ತತಾರ ತಂಬೂರಿ ಅಂತಲೇ ಕರೆಯೋದನ್ನು, ಸ್ವಪ್ನಲಬ್ಧವಾದಂತಹ ತಂಬೂರಿ ಕೊಟ್ಟರು. ಆ್ಯಕ್ಚುಲಿ ಆಗಿದೆ, ಪಾಶುಪತಾಸ್ತ್ರ ಕೊಡಿಸಿದ ಅರ್ಜುನಿಗೆ ಎಲ್ಲಿ ಕೊಡಿಸಿದ್ರು ಸೆಕೆಂಡ್ ಟೈಮು ಕನಸಿನೊಳಗೆ ಎದ್ದಾಗ ಎದುರಿಗಿತ್ತಲ್ಲ ಇತ್ತದು, ಮುಂತೆ ಹೇಳಿದ್ರೆ ಪಾಶುಪತಾಸ್ತ್ರ ಎದುರಿಗಿತ್ತು ಅದೆಲ್ಲ. ಅದು ಎಣ್ಣೆ ಆಚಾರ ಬೆರೀತಾರೆ ಅದೆಲ್ಲ. ಅಂದರೆ ಇಂಥ ಸ್ವಪ್ನಗಳಿದೆ. ಅರ್ಥಕ್ರಿಯಾಕಾರಿತ್ವ ಎರಡು ವಿಧ, ಒಂದು ರೀತಿ ನಡುಗೋದ್ಗಿಡೋದು ಬಂದು ಅರ್ಥಕ್ರಿಯಾಕಾರಿ, ಸ್ನಾನ ಮಾಡಿದಾಗಾಯ್ತು ನದಿಯಲ್ಲಿ ಕನಸ್ತಾರೆ, ಎದ್ದು ನೋಡಿದ್ರೆ ಫ್ರೆಶ್ ಆಗಿ ಫೀಲ್ ಮಾಡ್ತಾರೆ, ಆ ಫ್ರೆಶ್ನೆಸ್ ಹೋಗಿಲ್ಲ, ಅರ್ಥಕ್ರಿಯಾಕಾರಿತ್ವ ಇದೆ. ಇನ್ನು ಆ್ಯಕ್ಚುಲಿ ಮೈವದ್ಯಾಗಿದೆ, ಇನ್ನೂ ದೊಡ್ಡದು. ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ ಈಗ, ಗಂಗಾ ನದಿ ಮೈ ಮೇಲೆ ಅದು ಬಂದಾಗ ಆಗಿಬಿಟ್ಟಿದೆ, ಭಾರಿ ವಿಶೇಷ. ಅದೆಲ್ಲ ಅರ್ಥ ಮಾಡಿಕೊಂಡಾಗ ಏನಾಗುತ್ತಾಗ, ಅರ್ಥಕ್ರಿಯಾಕಾರಿತ್ವ ಎರಡು ರೀತಿಯಲ್ಲಿದೆ. 100% ಇರೋದು ಒಂದು ಕಡೆಗೆ, ಕೆಲವು ಕಡೆಗೆ ಪಾರ್ಷಿಯಲ್ ಆಗಿದೆ. ಎರಡಿದ್ರು ಕೂಡ ಏನದು, ಸತ್ಯನೇ. ಸೊ ಸ್ವಪ್ನ ಅಂಬೋದು ಸತ್ಯ ಅಂಬೋದ್ರ ಬಗ್ಗೆ ಅದೊಂದು ಎವಿಡೆನ್ಸ್. ಈಶ್ವರ್ ಹೌದು. ಹಾಂ, ಏ ಸಂಬಂಧ, ದೇವ್ರ ಇಚ್ಛೆ. ದೇವ್ರು ಮಾಡ್ತಾರೆ ಅಂದ್ಮೇಲೆ ಹೇಗೆ ಬೇಕಾದ್ರೂ ಮಾಡ್ತಾನೆ. ದೇವ್ರು ಮಾಡ್ತಾರೆ ಅಂತ ಒಪ್ಕೊಂಡಾದ್ಮೇಲೆ ಅದು ಹೇಗೆ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಒಪ್ಕೋಬೇಕಾದ್ರೆ, ದೇವ್ರ ಇಚ್ಛೆ ಅದು. ಬಂದು ಒಪ್ಕೊಳ್ಳೋಕ್ಕಾಗೋದಿಲ್ಲ ದೇವ್ರ ಸೇ. ಅದಕ್ಕೆ ದೇವ್ರ ಮಹಿಮೆ ಏನದು, ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನ. ಸ್ವಪ್ನಸ್ಯ ಅರ್ಥಕ್ರಿಯಾಕಾರಿತ್ವೇನ ಸತ್ಯತ್ವಾತ್ ಅಸತ್ಯಸ್ಯ ತದಯೋಗಾತ್. ಅಸತಯೋಗಾತ್ ಅಂದರೆ ಅರ್ಥಕ್ರಿಯಾಕಾರಿತ್ವ ಅಯೋಗಾತ್. ಅಸತ್ಯಕ್ಕೆ ಅರ್ಥಕ್ರಿಯಾಕಾರಿತ್ವ ಇಲ್ಲ. ನಾತ್ರ ಅಘಟಿತ ಘಟನಾ ಪಟೀಯಸಿ ಅನಿರ್ವಾಚ್ಯ ಲಕ್ಷಣ ಮಾಯಾ ಉಚ್ಯತೆ. ಮತ್ತೆ ಮಾಯಾ ಅಂದ ತಕ್ಷಣ ಅವರ ಅದ್ವೈತಗಳು ಮಾಯಾ ಅಂತ ತಿಳ್ಕೊಂಡ್ಬಿಡ್ಬೇಡಿ ಅಂತ ಹೇಳ್ತಾರೆ. ನಾತ್ರ ಅಘಟಿತ ಘಟನಾ ಪಟೀಯಸಿ ಅನಿರ್ವಾಚ್ಯ ಲಕ್ಷಣ ಮಾಯಾ ಉಚ್ಯತೆ. ಅನಿರ್ವಾಚ್ಯ ಲಕ್ಷಣವಾದ ಮಾಯೆ ಬಂದಿಲ್ಲ ಇಲ್ಲಿ. ಪರಮಾತ್ಮ ಇಚ್ಛೆ ಇತ್ತು, ಈಶ್ವರೇಚ್ಛಯ್ಯ ಈಶ್ವರೇಚ್ಛೈವ, ದೇವರಿಚ್ಛೆ ಅಂತ ಅಷ್ಟೇ ಅರ್ಥ. ಸೂಚಿ ಲೋಕದಲ್ಲಿ ಹಳ್ಳಿಯವರು ಉಪಸ್ತಾರೆ ಮಾತನ್ನು, ಹಳ್ಳಿಯವ್ರ ಕೂಡ ಎಲ್ಲ ಅವನ ಮಾಯೆ ಅಂತ ಹೇಳ್ತಾರೆ. ಅವನ ಮಾಯೆ ಅಂತ ಹೇಳಿದ್ರೆ ಯಾವ ಅರ್ಥ ಇಟ್ಕೊಂಡಿದ್ದಾರೆ ಅವರೀಗ, ಕಪಟಾರ್ಥಕ್ಕೆ. ಆ ಮಾಯೆ ಅಂದರೆ ಕೈ ಮುಗಿತಾರೆ, ಇಂದ್ರಜಾಲ ಮಾಡಿ ಕೈ ಮುಗಿ ದುಡ್ಡು ಕೊಟ್ಟು ಹೋಗ್ತಾರೆ, ಕೈಗೆ ಮುಗಿಯೋದಿಲ್ಲ ಅವನಿಗೆ ಯಾರು ಕೂಡ. ಇಲ್ಲಿ ಕೈ ಆತ್ಮ ಮಹಾತ್ಮ್ಯ ಅಂತ ಅರ್ಥ ಇದೆ. ಮಾಯಾ ಶಬ್ದ ಮಹಾತ್ಮ್ಯ, ಇಚ್ಛಾ ಅಂತ ಹೇಳೋದಕ್ಕೆ ಲೋಕದ ಬಿರುಡಿಯನ್ನು ಅದಕ್ಕೆ ಒಳ್ಳೆ ನಿದರ್ಶನ. ಸೂಚಕಶ್ಚಹಿ ಶ್ರುತಿ ರಾಚಕ್ಷತೆ ತದ್ವಿಧ ಇತಿ ಸೂತ್ರಾಚ್ಯ ಇತಿ ಇದು ಕೇಳ್ತಾರೆ. ಸೂಚಕಶ್ಚಹಿ ಇದು ಅರ್ಥಕ್ರಿಯಾಕಾರಿತ್ವ, ಸ್ವಪ್ನದಲ್ಲಿ ಕಂಡಂತೆ ಆಯಿತು, ಆ್ಯಕ್ಚುಲಿ ನಡೆದೋಯ್ತು. ಆ ಸೂಚನೆ ಅರ್ಥಕ್ರಿಯಾಕಾರಿ ಆದ್ದರಿಂದ ಸತ್ಯನೇ. ಅಂಜಸ ತ್ವರಿತ ತ್ವರಿತೇ ತತ್ವೇ ಇತಿ ಯಾದವ. ಅಂಜಸ ಅಂಬೋದಕ್ಕೆ ತ್ವರಿತ ಅಂತನೋ ಅರ್ಥ, ತತ್ವ ಅಂತನೋ ಅರ್ಥ, ಎರಡರ್ಥದಲ್ಲೂ ಸರಿ ಇದೆ ಅಂತ ಹೇಳ್ತಾರೆ. ಆತ್ಮಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ ನಘಟೇತ್ ಅರ್ಥ ಸಂಬಂಧ ಸ್ವಪ್ನೇ ದೃಷ್ಟುರಿ ವಾಂಜಸ. ಬಹುರೂಪ ಇವಾಭಾತಿ ಮಾಯಾ ಬಹುರೂಪಯ ರಮಮಾಣೋ ಗುಣೇಶ್ವರಸ್ಯಾಹ ಮಮಾಹಂ ಇತಿ ಮನ್ಯತೆ. ನನ್ನ ಅಶರೀರಸ್ಯ ಜೀವಸ್ಯ ಭಗವದಿಚ್ಛಾ ನಿಯತೈ ಪ್ರಕೃತೈ ಗುಣೈ ಪ್ರಾಕೃತೈ ಗುಣೈ ದೇಹಾರಂಭ ಕಥಮತ್ರಾಹ. ಅಶರೀರನಾದ ಜೀವನಿಗೆ ದೇಹಾರಂಭ ಹೇಗಾಗುತ್ತೆ ಅಂತ ಕೇಳಿದ್ರೆ ಹೇಳ್ತಾರೆ, ಬಹುರೂಪ ಇತಿ ಈಶ್ವರೇಚ್ಛಾ ಈಶ್ವರೇಚ್ಛೆಯ ಅನಾದಿತ ಏವ ಅಸ್ಯಾ ಪ್ರಕೃತೇ ಗುಣೇಶು ಮೃದ್ಘಟಃ ಇತಿವತ್ ಗುಣಕಾರ್ಯೇಷು ದೇಹೇಂದ್ರಿಯೇಷು ರಮಮಾಣ ಸತ್ವಾದಿ ಗುಣಾತ್ಮಕ ಲಿಂಗ ಶರೀರ ಬದ್ಧತೆಯ ವರ್ತಮಾನ ಸೃಷ್ಟಿಕಾಲೇ ಮಹದ ಅಹಂಕಾರಾದಿ ಪಂಚಭೂತ ಉಪಾದಾನಕತ್ವೇನ ಮಾನುಷ ದೇವ ಅಸುರ ಶರೀರಾದಿ ಬಹುರೂಪತ್ವೇನ ಬಹುರೂಪಯ ವಿಕೃತಯ ಪ್ರಕೃತ್ಯ ಸಹ ಸ್ವಯಂ ಅವಿಕೃತೋಪಿ ತದಭಿಮಾನಾತ್ ವಿಕೃತತ್ವೇನ ಆತ್ಮಾನಂಚ ಮನ್ಯಮಾನೋ ಬಹುರೂಪ ಇವ ಮಾನುಷಾದಿ ರೂಪ ಇವ ಆಭಾತಿ. ಅಹಂ ಮನುಷ್ಯೋ ಅಹಂ ದೇವ ಇತಿ ಆತ್ಮಾನಂ ಮನ್ಯತೆ. ಅನೇಕವಾದ ರೂಪ ದೇವರು ಕೊಡಕ್ಕೆ ಹೋಗ್ತಾನೆ. ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ, ಮೈಲಿ ಕಪ್ಪಾಗಿಬಿಟ್ರೆ ಅಳ್ತಾ ಕೂತ್ಬಿಡುತ್ತದ್ದು, ಯಾಕೆ ತಾನೇ ಕಪ್ಪಾದೆ ಅಂತ ತಿಳ್ಕೊಂಡ್ಬಿಡುತ್ತೆ. ದೊಡ್ಡವ್ರು ಏನು ಮಾಡ್ತಾನೆ, ಬರ್ಸ್ಕೊಂಡ್ಬಿಡ್ತಾನೆ, ನನಗೆ ದೇಹ ಬಿದ್ದಿದ್ದೇ ಹೋಗ್ಬಿಡುತ್ತೆ ಅಂತ ಗೊತ್ತು, ಮಗು ಹಾಗಾಗಲ್ಲ, ಗಾಬರಿ ಆಗಿಬಿಡುತ್ತೆ. ನಮಗೇನು ಅಜ್ಞಾನ ಏನಾಗ್ತಾ ಇದೆ ಈಗ, ದೇಹವೇ ನಾನು ಅಂತ ಭ್ರಮೆ ಒಂದು ಕಾಲಕ್ಕೆ ಬಂದಾಗ, ಅಲ್ಲಿ ಭ್ರಮೆಯಲ್ಲಿ ಎರಡು ಭಾಗ ಇದೆ, ಸರಿಯಾಗಿ ಗೋಚರಣೆ ಭ್ರಮೆ ಇರೋದಿಲ್ಲ, ಔಷಧದಲ್ಲಿ ಏನು ಮಾಡ್ತಾನೆ ಭ್ರಮೆ ತಿಳ್ಕೊಂಡ್ಬಿಡ್ತಾನೆ, ಅದನ್ನು ಗೋಳಾಡ್ತಾನೆ ಅಷ್ಟೇ. ಅಹಂ ಮನುಷ್ಯ ಅಹಂ ದೇವ ಇತಿ ಆತ್ಮ ನಮ್ಮನ್ನು ಕಾಲೇಜ್ ಸೇರಿಬಿಟ್ಟ, ನಾನು ಸ್ಟೂಡೆಂಟ್ ಅಂತ ಕರ್ಕೊಂಡ, ಕಾಲೇಜ್ ಬಿಟ್ಬಿಟ್ಟು ಸ್ಟೂಡೆಂಟ್ ಅಲ್ಲ ಅಂತ ಕರ್ಕೊಂಡೆ, ಅಲ್ಲಿ ಬಂದ ಸ್ಟೂಡೆಂಟ್ ಬಿಟ್ಟದಷ್ಟೇ ಸ್ಟೂಡೆಂಟ್ ಅಲ್ಲ. ಅದೇ ರೀತಿ ಅದೇ ಕೆಲಸದಲ್ಲಿ ಲೆಕ್ಚರ್ಸ್, ಐ ಆಮ್ ಸ್ಟೂಡೆಂಟ್ ಅಂತಲ್ಲ, ಅದೇ ಕಾಲದಲ್ಲಿ ಲೆಕ್ಚರ್ ಆಗಿದ್ದ, ಆ ಪ್ರೊಫೆಸರ್ ಅಂತ ಕರ್ಕೊಂಡ. ಇನ್ನು ಸಿಕ್ಕಿಲ್ಲ, ಅವನು ಸ್ಟೂಡೆಂಟು ಅಲ್ಲ, ಪ್ರೊಫೆಸರು ಅಲ್ಲ, ಒಬ್ಬನೇ ವ್ಯಕ್ತಿನೇ. ಹೇಗಾಗಿ ಅವನ ಸಂಬಂಧ ಬೇರೆ ಆಗುತ್ತೋ ಆ ರೀತಿಯಲ್ಲಿ ಯಾವ ದೇಹದಲ್ಲಿರುತ್ತೇವೋ ಆ ದೇಹಕ್ಕೆ ಸಂಬಂಧಪಟ್ಟಂತಹ ಜ್ಞಾನ ಪರಮಾತ್ಮ ಏನು ಕೊಡ್ತಾನೆ, ಅಹಂಕಾರ ಮಮಕಾರಗಳನ್ನು ಕೊಡ್ತಾನೆ. ದೇಹ ದೈಹಿಕೇಶು ತ್ರಿಗುಣ ಸಂಪಾತ ಜಯ ಅಹಂ ಮತ್ಯ ಅಹಂ ಮಮ ಇತಿ ಚ ಮನ್ಯತೆ ಚೈತ್ಯರ್ಥ. ಅಹಂ ಮಮ ಅಂತಕ್ಕಂಥ ಭಾವಕ್ಕೊಳಗಾಗ್ತಾರೆ. ತದುಕ್ತಂ ತೇಷಾಂ ಸಂಪಾತ ಜೋ ಭಾವೋ ಮಮಾಹಂ ಮಿತಿ ಯಾ ಮತಿ, ಆದ್ದರಿಂದ ಬಂದಿದ್ದೇ ಮಮ ಅಂತ ಮತಿ ಅಹಂ ಇಂತ ಮತಿ. ತಸ್ಮಾತ್ ಪ್ರಕೃತ್ಯೈವ ಪುಮಾನ್ ಮಾನುಷಾದಿ ವಿಕಾರಯ ಮಾನುಷಾದಿರಿವಾ ಭಾತಿ ನಿತ್ಯ ಚೈತನ್ಯ ರೂಪವಾ ನಿತ್ಯಾದಿ. ಆದ್ದರಿಂದನೇ ಪರಮಾತ್ಮ ಪ್ರಕೃತ್ಯೈವ ಪ್ರಕೃತಿಯ ಸಂಬಂಧದಿಂದಾಗಿ ಮಾನುಷಾದಿ ವಿಕಾರಯ ಮನುಷ್ಯಾದಿ ದೇಹಗಳನ್ನು ಹೊಂದು ಅಹಂ ಮನುಷ್ಯ ಅಹಂ ದೇವ ಇತ್ಯಾದಿಯಲ್ಲಿ ಮಾನುಷಾದಿರಿವ ಆಭಾತಿ ನಿತ್ಯ ಚೈತನ್ಯ ರೂಪವ. ವಸ್ತುತ ಜೀವ ಹೇಗಿದ್ದಾನೆ ಸ್ವರೂಪದಲ್ಲಿ ನಿತ್ಯ ಶುದ್ಧ ಚೈತನ್ಯ ಇದಾಗಿಬಿಟ್ಟಿದೆ. ಆದರೆ ಆ ದೇವರು ಬ್ರಹ್ಮ ಶುದ್ಧ ಚೈತನ್ಯ ಅಂತ ಹೇಳೋ ಅರ್ಥ ಬೇರೆ, ಇಲ್ಲಿ ಅರ್ಥ ಬೇರೆ. ಶುದ್ಧನಾಗಿರ್ತಕ್ಕಂಥ ಚೈತನ್ಯವಾದರೂ ಪರಮಾತ್ಮನ ಕಂಟ್ರೋಲ್ ಇದೆ, ಅಲ್ಲಿ ಪರಮಾತ್ಮನಿಗೆ ಯಾವ ಕಂಟ್ರೋಲು ಇಲ್ಲ. ಅವನಿಗೆ ಆವರಣ ಅಂದರೆ ಅರ್ಥ ಇಲ್ಲ, ನಮಗೆ ಆವರಣ ಅಂದರೆ ಅರ್ಥ ಇದೆ. ತಸ್ಮಾದ್ ಈಶೇಚ್ಛಾ ನಿಯತ ತ್ರಿಗುಣಾತ್ಮಕ ಲಿಂಗ ಶರೀರೇ ಅಹಂ ಮಾನಾತ್ ತನ್ಮೂಲತೆಯ ಧಾತುಭಿಹಿ ದೇಹಾರಂಭೋ ಯುಕ್ತ ಇತಿ ಭಾವ. ಆದ್ದರಿಂದ ಪರಮಾತ್ಮನ ಇಚ್ಛೆಯಿಂದ ನಿಯತ ತ್ರಿಗುಣಾತ್ಮಕ ಲಿಂಗ ಶರೀರೇ ನಿಯತವಾದ ತ್ರಿಗುಣಾತ್ಮಕವಾದ ಲಿಂಗ ಶರೀರದಲ್ಲಿ ಅಹಂ ಮಾನಾತ್ ಅಹಂಕಾರ ಮಮಕಾರಗಳು ಬರೋದರಿಂದಾಗಿನೇ ತನ್ಮೂಲತೆಯ ಅದರ ಮೂಲದಿಂದಾಗಿ ಧಾತುಭಿ ಪಂಚಭೂತಗಳಿಂದ ದೇಹಾರಂಭೋ ಯುಕ್ತ ಇತಿ ಭಾವ, ದೇಹದ ಆರಂಭ ಅಂಬೋದು ಯುಕ್ತವಾಗುತ್ತೆ ಎಂಬುದನ್ನು ತಿಳಿಸಿದೆ. ಅದನ್ನು ಅಲ್ಲಿ ನೆಕ್ಸ್ಟ್ ಅದನ್ನು ಮುಂದಿನ ಮಂಗಳವಾರ ಅದು ಕಂಟಿನ್ಯೂ ಮಾಡೋಣ. ಅದೆಲ್ಲ ವಿವರಣೆ ಕೊಡ್ತಾ ಬ್ರಹ್ಮದೇವರು ತಪಸ್ ಮಾಡಿದ್ದೇನೆಲ್ಲ ಹೇಳ್ತಾರೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಕದವೋ ಜಪಹಂತೇನ ಪ್ರಿಯತಾಂ ಸಮನಾಲಯ.